ஹரிஹி ஓம் ஸ்ரீ குருப்யோ நம. அப்ரமம் பங்கரயித்தம் அஜடம் விமலம் சதா ஆனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்ஷ்ணலக்ஷ்ணா ஜெய்தீர்த்தாக்கிய தனிர்பாசதாம் நோஹுதம்பரே அர்த்தி கல்பித கல்போயம் பிரத்யர்த்திகஜகேசரி வியாசதீர்த்த குரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானம் வாஜிராஜகுரூன் வந்தே ஹைகிரிபதாஷயான் பூஜ்ய ராகவேந்திராய சத்யதர்மரதாய ச பஜதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தி வரேந்தவே ஸ்ரீ ராகவேந்திர குருவே நமோ அத்யந்ததயாளவே ஆபாதமௌலி பர்யந்தம் குருணாம் ஆக்தியம் ஸ்மரே தேன விக்னாஹ ப்ரஷ்யந்தி சித்தியஞ்ச மனோரதாஹ. ஹரி ஓம் ஸ்ரீ குருப்யோ நம. சரி, லாஸ்ட் டைம் ஸ்வல்ப கன்ஃபியூஷன் ஆகிவிட்டு, அது புக் மாடி அன்கொண்டு ஆமேல புக் மாடி அது 9:15 சிக்து, ஸோ ஸ்வல்ப லேட் ஆகி ஷுரு மாடி ಬ್ರೀಫಾಗಿ ಲಾಸ್ಟ್ ಕ್ಲಾಸ್ ಮಾಡಿದ್ದೀವಿ. ಹರಿಕಥಾನುಸಾರದಲ್ಲಿ ನಾವು 19ನೇ ಸಂಧಿ ಕರ್ಮಾನುಸ ಸಂಧಿ ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಕರ್ಮ ವಿಮೋಚ ಸಂಧಿಯಲ್ಲಿ ಪರಮಾತ್ಮ ಸರ್ವೋತ್ತಮತ್ವದ ವಿಚಾರಗಳನ್ನು ಹೇಳ್ತಾ, ಅದನ್ನು ನಾವು ನಿತ್ಯವೂ ಅನುಸಂಧಾನದಲ್ಲಿಟ್ಟುಕೊಂಡು ಪರಮಾತ್ಮನ ಆ ಸರ್ವೋತ್ತಮತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಉಪಾಸನೆ ಮಾಡಿದರೆ ಅದರ ಮೂಲಕವಾಗಿ ಕರ್ಮ ವಿಮೋಚನವಾಗಿ ಕೊನೆಗೆ ಭಗವಂತನ ಸೇರುವ ಪ್ರಸಂಗ ಬರುತ್ತೆ. ಪರಮಾತ್ಮ ಅನುಗ್ರಹದಿಂದ ಅವನನ್ನು ಸೇರಬಹುದು ಅನ್ನುವ ಆ ಶಾಸ್ತ್ರಗಳ ಆಧಾರವಾಗಿರುವಂತಹ ವಚನಗಳನ್ನು ಇಟ್ಟುಕೊಂಡು ಜಗನ್ನಾಥ ದಾಸರು ಈ ಕರ್ಮ ವಿಮೋಚನ ಸಂಧಿಯನ್ನು ಮಾಡಿದ್ದಾರೆ. ಇಲ್ಲಿ ಪರಮಾತ್ಮನ ಮಹಿಮಾ ವರ್ಣನವೇ ಈ ಸಂಧಿಯಲ್ಲಿ ಮುಖ್ಯವಾಗಿ ಹೇಳುವಂತಹ ವಿಷಯವಾಗಿದೆ. ಇಲ್ಲಿ ಪರಮಾತ್ಮ ತನ್ನ ಭಕ್ತರನನ್ನು ಹೇಗೆ ಕಾಪಾಡ್ತಾನೆ, ಅವನು ಹೇಗೆ ದೋಷ ವಿದೂರನಾಗಿದ್ದಾನೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಸೊ ಇಲ್ಲಿ 34ನೇ ಪದ್ಯ, ಅದು ಶಬ್ದಗೋಚರ ಶಾರ್ವರೀಕರ ನಬ್ಧವಾಹನ ನನುಜ ಎದುವಂ ಶಬ್ದಿ ಚಂದ್ರಮ ನಿರುಪಮ ಸುನಿ ಸೀಮ ಸಮಿತ ಸಮ ಲಬ್ಧನಾಗುವ ತನ್ನವಗೆ ಪ್ರಾರಬ್ಧ ಕರ್ಮಗಳು ನಿಸಿ ತೀವ್ರದಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ ಅನ್ನೋದನ್ನು ಹೇಳಿದ್ದಾರೆ. ಪರಮಾತ್ಮ ಶಬ್ದಗೋಚರ, ಅವನು ಕಣ್ಣಿಗೆ ಕಾಣಿಸುವವನಲ್ಲ. ಅವನ ಅಪರೋಕ್ಷ ಜ್ಞಾನಿಗಳಿಗೆ ಸಹಿತ ಉದಯ ಕಮಲದಲ್ಲಿ ಕಾಣಿಸ್ತಾರಂತ ಹೇಳಿದರೆ, ಅವರು ಶಬ್ದಗಳಿಂದ ಅಂದರೆ ಏನು, ವೇದ ಶಬ್ದಗಳಿಂದ ಪ್ರತಿಪಾದ್ಯನಾದ ಆ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡಿ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ತಮ್ಮ ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣುವವರಾಗಿ ಆ ಅವರೋಕ್ಷವನ್ನು ಪಡಿತಾರೆ. ಆ ಕಾರಣದಿಂದ ಅವನು ಕೇವಲ ಶಬ್ದಗಳಿಗೆ ಗೋಚರನಂತ ಹೇಳಿದರೆ, ವೇದ ಆದಿ ಶಬ್ದಗಳಿಗೆ ಮಾತ್ರ, ವೇದದಿಂದ ಮಾತ್ರ ತಿಳಿಯತಕ್ಕವನಾಗಿದ್ದಾನೆ ಪರಮಾತ್ಮ ಅನ್ನೋದನ್ನು ಹೇಳಿದ್ದಾರೆ. ಶಾರ್ವರೀಕರ, ಶಾರ್ವರೀಕರ ಅಂತ ಹೇಳಿದರೆ ಶಾರ್ವರಿ ಅಂದರೆ ಕತ್ತಲು, ರಾತ್ರಿ. ನಿಶಾಕರ ಅಂದರೆ ಚಂದ್ರ ಅಂತೇಳಿ, ಶಾರ್ವರೀಕರ ಅಂದರೆ ಚಂದ್ರ. ಚಂದ್ರ ಅಂದ್ರೆ ಏನು, ಪರಮಾತ್ಮ ಚಂದ್ರ ಅಂದ್ರೆ ಚಂದ್ರ ಆಹ್ಲಾದವನ್ನು ಕೊಡ್ತಾನೆ, ಪ್ಲೆಸೆಂಟ್ನೆಸ್. ಸೊ ನಮಗೆ ಸಂಸಾರದಲ್ಲಿ ತಪ್ತರಾಗಿದ್ದೀವಿ, ಸಂಸಾರದ ತಾಪಕ್ಕೆ ಒಳಗಾದ ನಮ್ಮನ್ನು ಉದ್ಧಾರ ಮಾಡ್ತಾನೆ ಚಂದ್ರನಂತೆ. ಅವನು ಈ ಕಾಪಾಡ್ತಾನಾದ ಕಾರಣದಿಂದ ಅವನಿಗೆ ಶಾರ್ವರೀಕರ, ಇಲ್ಲ ಚಂದ್ರಮ ಅಂತ ಹೇಳಿದ್ರೆ ಚಂದ್ರ ಔಷಧಿಪತಿ. ಆ ವಿಧವಾಗಿ ಪರಮಾತ್ಮ ಈ ಜೀವನ ಔಷಧಿ ಅಂದ್ರೆ ನಮಗೆ ಸಂಸಾರವೆನ್ನುವ ರೋಗವನ್ನು ಪರಿಹಾರ ಮಾಡ್ತಾನಾದ ಕಾರಣದಿಂದ ಅವನು ಈ ವಿಧವಾಗಿ ಔಷಧಿಪತಿಯಾಗಿದ್ದಾನೆ ಅಂಥೇಳಿ. ಸೊ ಅದಕ್ಕೆ ಅವನು ಶಾರ್ವರೀಕರನಾಗಿದ್ದಾನೆ. ಆಮೇಲೆ ಅಬ್ಧವಾಹನ ನನುಜ ಅಂಥೇಳಿ, ಅಬ್ಧ ಅಂದ್ರೆ ಮೇಘ, ಮೇಘವಾಹನ ಅಂದ್ರೆ ಇಂದ್ರ. ಇಂದ್ರನನುಜನಾಗಿ, ಉಪೇಂದ್ರನಾಗಿ ಅವತಾರ ಮಾಡಿದ ವಾಮನಾವತಾರದಲ್ಲಿ, ಆ ಕಾರಣದಿಂದ ಅವನು ಆ ಇಂದ್ರನ ತಮ್ಮನಾಗಿ ಅವತಾರ ಮಾಡಿದ್ದಾರೆ. ಆ ಕಾರಣದಿಂದ ಅವನು ಅಬ್ಧವಾಹನ ನನುಜ ಅಂಥೇಳಿ. ಯದುವಂಶ ಅಬ್ಧಿ ಚಂದ್ರಮ, ಯದುವಂಶವೆನ್ನುವ ಸಮುದ್ರಕ್ಕೆ ಚಂದ್ರಮ, ಚಂದ್ರನಂತೆ ಅಂದ್ರೆ ಏನು, ಯದುವಂಶದ ಅಬ್ಧಿ ಸಮುದ್ರಕ್ಕೆ ಚಂದ್ರ ಅಂತ ಹೇಳಿದ್ರೆ, ಆ ಸಮುದ್ರದಲ್ಲಿ ಚಂದ್ರ ಅಂದ್ರೆ ಸಮುದ್ರ ಮಥನ ಸಮಯದಲ್ಲಿ ಚಂದ್ರ ಸಮುದ್ರದಿಂದ ಬಂದ, ಕ್ಷೀರಸಾಗರದಿಂದ ಬಂದ. ಅದಕ್ಕೆ ಮುಂಚೆ ಚಂದ್ರ ಇದ್ದಿಲ್ಲವಾ, ಇದ್ದ. ಮತ್ತೇನು, ಅದೇ ವಿಧವಾಗಿ ಲಕ್ಷ್ಮಿ ಬಂದ್ಲು ಕ್ಷೀರಸಾಗರ ಮಥನ ಸಮಯದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಅವರು ಅದ್ರ ಪುನರುದ್ಭಾವ ಅಂದ್ರೆ ಲಕ್ಷ್ಮಿ ಚಂದ್ರ ಇವರೆಲ್ಲರೂ ಮುಂಚೆ ಇದ್ದರು, ಆ ಸಮುದ್ರ ಮಥನ ಸಮಯದಲ್ಲಿ ಸಮುದ್ರದಿಂದ ಬಂದಿದ್ದಾರೆ ಅಂದ್ರೆ ಮತ್ತು ಪುನರುದ್ಭಾವವಾಯಿತು. ಅದೇ ವಿಧವಾಗಿ ಪರಮಾತ್ಮ ಯದು ವಂಶವನ್ನು ಸಮುದ್ರದಲ್ಲಿ ಚಂದ್ರನಂತೆ ಅಂತ ಹೇಳಿದ್ರೆ, ಯಾವಾಗಲೂ ಪರಮಾತ್ಮ ಇದ್ದೇ ಇದ್ದಾನೆ. ಆದರೂ ಆ ಯದು ವಂಶವೆನ್ನುವ ಸಮುದ್ರದಲ್ಲಿ ತಾನು ಪುನರುದ್ಭಾವ ಮಾಡ ಅಂದ್ರೆ ಏನು, ಅವತಾರ ಮಾಡಿದ ಅಷ್ಟೇ ಪರಮಾತ್ಮ ಅಂತೇಳಿ. ಅದಕ್ಕೆ ಯದು ವಂಶ ಅಬ್ಧಿ ಚಂದ್ರಮ. ನಿರುಪಮ ಸುನಿಸೀಮ, ನಿರುಪಮ ಅವನು ಸಾಟಿ ಇಲ್ಲದವನು, ಸುನಿಸ್ಸೀಮ ನಿತರಾಂ ಸೀಮ ಅಂದ್ರೆ ಅವನಿಗೆ ಇಷ್ಟೇ ಅಂತ ಪರಿಮಿತಿ ಯಾವುದೂ ಇಲ್ಲ. ಸೊ ಹೀ ಈಸ್ ಬೌಂಡ್ಲೆಸ್, ಎವ್ರಿ ಕ್ವಾಲಿಟಿ, ಇನ್ಫೈನೈಟ್ ನಂಬರ್ ಆಫ್ ಕ್ವಾಲಿಟೀಸ್, ಇನ್ ಈಚ್ ಕ್ವಾಲಿಟಿ ಹೀ ಈಸ್ ಇನ್ಫೈನೈಟ್. ಆ ವಿಧವಾಗಿ ಅವನು ಇಲ್ಲಿ ನಿರುಪಮ ಸುನಿಸ್ಸೀಮ ಅನ್ನೋ ಶಬ್ದಗಳಿಗೆ ವ್ಯತ್ಯಾಸ. ನಿರುಪಮ ಅಂದ್ರೆ ಬೇರೆ ಯಾರನ್ನು ಪರಮಾತ್ಮನದಲ್ಲಿ ಹೋಲಿಸಲಕ್ಕಾಗುವುದಿಲ್ಲ, ಅದು ನಿರುಪಮ ಶಬ್ದದ ಅರ್ಥ. ಸುನಿಸ್ಸೀಮ ಅಂತ ಹೇಳಿದೆ, ಪರಮಾತ್ಮನನ್ನೇ ತಗೊಂಡ್ರೆ ಸರಿ ಯಾರಿಂದಲೂ ಹೋಲಿಸಲಕ್ಕಾಗುವುದಿಲ್ಲ, ಆದ್ರೆ ಅವನ ಗುಣಗಳು ಪರಿಮಿತವಾಗಿದ್ದು ಯಾರಿಂದಲೂ ಹೋಲಿಸಲಕ್ಕಾಗದೇ ಇರಬಹುದಲ್ಲವಾ? ಹಾಗಿಲ್ಲ, ವಿ ಕೆನಾಟ್, ಹೀ ಈಸ್ ಪೀರ್ಲೆಸ್, ನಥಿಂಗ್ ಕ್ಯಾನ್ ಬಿ ಕಂಪೇರ್ಡ್ ಟು ಹಿಮ್. ಅಂಡ್ ಈವನ್ ಬೈ ಹಿಮ್ಸೆಲ್ಫ್ ಆಲ್ಸೋ ಹಿ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಕ್ವಾಲಿಟೀಸ್, ಅಂಡ್ ಈಚ್ ಕ್ವಾಲಿಟಿ ಹೀ ಈಸ್ ಇನ್ಫೈನೈಟ್. ಈ ವಿಧವಾಗಿ ಸುನಿಸ್ಸೀಮ ಅನ್ನೋದು ಅವನಷ್ಟಿಗೆ ಅವನು ತಗೊಂಡಾಗ ಕೂಡ ಅದು ಬೌಂಡ್ಲೆಸ್ ಅನ್ನೋದು ಹೇಳುವಂತಹದ್ದು. ಸುನಿಸ್ಸೀಮ ಸಮಿತ ಸಮ, ಸಮಿತ ಸಮ ಅಂತ ಹೇಳಿದ್ರೆ ನಾವು ನೋಡಿದ ಸಮಿತ ಸಮ ಅಂತ ಹೇಳಿದ್ರೆ ಸಮಿತ ಸಮಿತಲು ಅಂದ್ರೆ ಎಲ್ಲರನ್ನೂ ತಾನು ಸಮಾನವಾಗಿ ನೋಡುವಂತಹ ಲಕ್ಷ್ಮೀದೇವಿ ಜೊತೆಲಿ ಇರ್ತಾನೆ. ಸಮಿತ ಸಮ ಅಂದ್ರೆ ಸಮಿತ ಜೊತೆಲಿ, ಲಕ್ಷ್ಮಿ ಜೊತೆಲಿ ಯಾವಾಗಲೂ ಕೂಡಿರ್ತಾನೆ ಸಮಿತ ಸಮ. ಆ ಕಾರಣ ಪರಮಾತ್ಮ ಸಮಿತ ಸಮ ಅನ್ನುವುದು. ಅದಾದ ಮೇಲೆ ಲಬ್ಧನಾಗುವ ತನ್ನವಗೆ, ತನ್ನವಗೆ ತನ್ನ ಭಕ್ತನಿಗೆ ತಾನು ಸಿಗುತ್ತಾನೆ. ಪ್ರಾರಬ್ಧ ಕರ್ಮಗಳು ಉಣಿಸಿ ಅವರವರಿಗೆ ಅವರವರ ಪ್ರಾರಬ್ಧ ಕರ್ಮಗಳನ್ನು ಉಣಿಸಿದವನಾಗಿ ಇಲ್ಲಿ ಬಹಳ ಒಂದು ತೀವ್ರದಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ, ಪರಮಾತ್ಮ ದಯಾಸಾಂದ್ರ ದಯಾಸಮುದ್ರನು ಅವನು ತನ್ನ ಭಕ್ತರನ್ನು ಬಿಡದಿರುವುದಿಲ್ಲ. ಅದಕ್ಕೆ ಹೇಗೆ ಅಂತ ಹೇಳುವುದಕ್ಕೆ ಒಂದು ವಿಚಿತ್ರವಾದ ಸಿಮಿಲಿ ಹೇಳಿದ್ದಾರೆ, ಉಪಮ ಏನು? ತೀವ್ರದಿ ಕ್ಷುಬ್ಧ ಪಾವಕನಂತೆ ಪರಮಾತ್ಮ ತನ್ನ ಭಕ್ತರನ್ನು ಬಿಡುವುದಿಲ್ಲ. ಹೇಗೆ? ತೀವ್ರವಾದಂತಹ ಕ್ಷೋಭಕ್ಕೆ ಅಂದ್ರೆ ಚೆನ್ನಾಗಿ ಸ್ಟರ್ ಬೆಂಕಿ ಚೆನ್ನಾಗಿ ಹತ್ತುಕೊಂಡ್ರೆ ಈ ಶೇಕ್ ಇಟ್ ಅಪ್ ಅಂಡ್ ಇಟ್ ಹ್ಯಾಸ್ ಬಿಕಮ್ ತೀವ್ರವಾಗಿ ಭಯಂಕರವಾಗಿದ್ದು ಕ್ಷೋಭ ಕ್ಷುಬ್ಧ ಅಂದ್ರೆ ಚೆನ್ನಾಗಿ ಕ್ಷೋಭಿಸಿರುವಂತಹದ್ದು. ಸೊ ಇಟ್ ಹ್ಯಾಸ್ ಬಿಕಮ್ ರೀಚ್ ಇಟ್ಸ್ ಪೀಕ್. ಸೊ ಆ ವಿಧವಾಗಿ ಪೀಕ್ ಆಗಿರುವಂತಹ ತೀವ್ರವಾದ ಭಯಂಕರವಾದ ಅಗ್ನಿಯಂತೆ ಪರಮಾತ್ಮ ತನ್ನ ಭಕ್ತರನ್ನು ಬಿಡದೇ ಇರ್ತಾನೆ. ಸೊ ಇಲ್ಲಿ ಬಿಡದೇ ಇರುವುದಕ್ಕೆ ಈ ಸಿಮಿಲಿ ಕೊಡೋದು ಬಹಳ ವಿಚಿತ್ರ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನು ಪರಮಾತ್ಮ ನೆರಳಿನಂತೆ ಬಿಡದೇ ಇರ್ತಾನಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಎ ಶ್ಯಾಡೋ, ಹಿ ಡಸಂಟ್ ಲೀವ್. ಸೊ ಈ ಯಾವ ಉಪಮಾ ಕೊಡದೆ ಅವನು ಭಯಂಕರವಾದ ಒಂದು ತೀವ್ರವಾದ ಬೆಂಕಿಯಂತೆ ತಾನು ತನ್ನ ಭಕ್ತರನ್ನು ಬಿಡದೇ ಇರ್ತಾನೆ ಅಂತ ಹೇಳಿದ್ರೆ ಇಂತಹ ಒಂದು ವಿಶೇಷಣ ಯಾಕೆ ಕೊಟ್ಟಿದ್ದಾರೆ, ಕಂಪ್ಯಾರಿಸನ್ ಯಾಕೆ ಕೊಟ್ಟಿದ್ದಾರೆ ಅಂತ ನಮಗೆ ಸಂದೇಹ ಬರುತ್ತೆ. ಇಲ್ಲಿ ನೋಡ್ರಿ ಏನಂತ ಹೇಳ್ತಾ ಇದ್ದಾನೆ, ಪ್ರಾರಬ್ಧ ಕರ್ಮಗಳನ್ನು ಉಣಿಸ್ತಾನೆ, ಆಮೇಲೆ ಪರಮಾತ್ಮ ಇಲ್ಲೂ ಕರ್ಮ ವಿಮೋಚನ ಕರ್ಮಗಳಿಂದ ಬಿಡಿಸಬೇಕು. ಪರಮಾತ್ಮ ಸುಮ್ಮನೆ ನೆರಳಿನಂತೆ ನಮ್ಮ ಹಿಂದೆ ಬಂದ್ರೆ ನಮ್ಗೇನು ಲಾಭ? ಏನು ಇಲ್ಲ. ಅವನು ನಮ್ಮ ಹಿಂದೆನೆ ನಮ್ಮ ಜೊತೆಲೇ ಇದ್ದು ಅಂದ್ರೆ ಭಕ್ತರ ಜೊತೆಲೇ ಇದ್ದು ಭಯಂಕರವಾದ ಬೆಂಕಿ ಅಂತಿದ್ದಾನಂತ ಹೇಳಿದ್ರೆ ಬೆಂಕಿ ಹೇಗೆ ಎಲ್ಲವನ್ನು ಸುಟ್ಟು ಬಿಡುತ್ತೆ? ಭಯಂಕರವಾದ ತೀವ್ರವಾದ ಬೆಂಕಿ ಎಲ್ಲವನ್ನು ಸುಟ್ಟು ಬಿಡುತ್ತೆ. ಪರಮಾತ್ಮ ನಮ್ಮ ಕರ್ಮಗಳಿದು ಕರ್ಮ ವಿಮೋಚನ, ನಮ್ಮ ಕರ್ಮಗಳನ್ನು ಸುಟ್ಟು ಬಿಡ್ತಾನೆ ಅಂತ ಹೇಳಿ ಅಂದ್ರೆ ನಮ್ಮ ಜೊತೆಲೇ ಇದ್ದು ಭಕ್ತರ ಜೊತೆಲೇ ಇದ್ದು ಅವರ ಮಾಡಿದಂತಹ ಸಂಚಿತಾಗಾಮಿ ಕರ್ಮಗಳನ್ನೆಲ್ಲ ಕೂಡ ತಾನು ಸುಟ್ಟಾಕಿ ಬಿಡ್ತಾನೆ. ಆ ಕಾರಣದಿಂದ ತೀವ್ರವಾದ ಬೆಂಕಿಯಂತೆ ಅಂತ ಹೇಳಿದ್ದಾರೆ. ಈ ವಿಧವಾಗಿ ಬೆಂಕಿಯಂತೆ ಇದ್ದು ನಮ್ಮ ಕರ್ಮಗಳನ್ನೆಲ್ಲ ಸುಟ್ಟಾಕಿಬಿಟ್ಟು ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಪರಮಾತ್ಮ ಸಹಾಯ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಆ ಕಾರಣದಿಂದ ಇಲ್ಲಿ ತೀವ್ರವಾದ ಕ್ಷುಬ್ಧ ಪಾವಕ ಪಾವಕದ ಬೆಂಕಿ ಬೆಂಕಿಯಂತೆ ತಾ ಪರಮಾತ್ಮ ಭಯಂಕರವಾದ ಬೆಂಕಿ ಅಂದ್ರೆ ಸಾಮಾನ್ಯವಾದ ಬೆಂಕಿ ಅಲ್ಲ, ಎಲ್ಲ ಕಡೆ ವ್ಯಾಪ್ತವಾಗಿರುವಂತಹ ಬೆಂಕಿ. ಈ ಬೆಂಕಿಯ ಲಕ್ಷಣ ಏನು? ನಮ್ಮ ಕರ್ಮಗಳನ್ನೆಲ್ಲ ಸುಟ್ಟು ಬಿಡುತ್ತೆ, ಸಂಸಾರ ಇರುವ ತಾಪಗಳನ್ನೆಲ್ಲ ಸುಟ್ಟಾಕಿಬಿಟ್ಟು ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತಹ ಬೆಂಕಿಯಾಗಿದೆ ಅಂತಹವನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ ದಯಾಸಮುದ್ರ, ಆದ ಪರಮಾತ್ಮ ನಮ್ಮನ್ನು ಬಿಡದೇ ಇರ್ತಾನೆ ಅಂತ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ 35ನೇ ಪದ್ಯ, ಶ್ರೀ ವಿರಿಂಚಾದಿ ಅಮರ ವಂದಿತ ಈ ವಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳವತರಿಸಿದನು ಅಜನುಜನದಂತೆ ರೇವತಿ ರಮಣಾನುಜನು ಸ್ವಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠಲನು. ಜಗನ್ನಾಥ ವಿಠಲ, ಜಗತ್ತನಿಗೆ ನಾಥನಾಗಿದ್ದಾನೆ, ಎಲ್ಲರಿಗೂ ಒಡೆಯನಾಗಿದ್ದಂತಹ ವಿಠಲ. ವಿಠಲ ಪರಮಾತ್ಮ ಅವನು ವಿಶಿಷ್ಟನಾದವನು, ಅವನೆಂಥವನು ಸೃಷ್ಟಿಸ್ಥಿಲಯ ಇವೆಲ್ಲವೂ ನಿಯಮನ ಮಾಡುವಂತಹ ವಿಠಲ ರೂಪಿ ಪರಮಾತ್ಮ ಜಗನ್ನಾಥ ವಿಠಲನು ಶ್ರೀ ವಿರಿಂಚಾದಿ ಅಮರ ವಂದಿತ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ವಿರಿಂಚಿ ವಿರಿಂಚ ಅಂತ ಬ್ರಹ್ಮದೇವರು, ಲಕ್ಷ್ಮಿ ಬ್ರಹ್ಮ ಆದಿ ಮುಂತಾದಂತಹ ಅಮರ ದೇವತೆಗಳಿಂದ ವಂದಿತ ನಮಸ್ಕರಿಸಲ್ಪಟ್ಟವನಾಗಿದ್ದಾನೆ, ಅವರಿಂದ ಸ್ತುತ್ಯನಾಗಿದ್ದಾನೆ. ಈ ವಿಧ ಆಗಿರುವಂತಹ ಈ ಪರಮಾತ್ಮ ಈ ವಸುಂಧರೆಯೊಳಗೆ ಈ ಭೂಮಿಯ ಒಳಗೆ ದೇವಕಿ ದೇವಿ ಜಠರದೊಳು ಅವತರಿಸಿದನು. ದೇವಕಿ ದೇವಿ ದೇವಕಿ ವಸುದೇವರ ಅವರಿಗೆ ತಾನು ಅವರಿಗೆ ಕೊಟ್ಟ ವರದ ತಕ್ಕಂತೆ ತಾನಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದ್ದಾನೆ. ಜಠರದೊಳು ಅವತರಿಸಿದನು, ಅವನಿಗೆ ಗರ್ಭವಾಸವಿಲ್ಲ, ಜಠರದಲ್ಲಿ ಅವತಾರ ಮಾಡಿದ ಅಂದ್ರೆ ಅಲ್ಲಿಂದ ಇಳಿದು ಬಂದ ಅಷ್ಟೇ ಪರಮಾತ್ಮ. ಅಜನು ಜನದಂತೆ, ಅವನು ಅಜ ಜನ್ಮವಿಲ್ಲದವನು, ಜನ್ಮವಿಲ್ಲದವನಾದರೂ ಕೂಡ ಜನದಂತೆ, ಸಾಮಾನ್ಯ ಜನರು ಹುಟ್ಟಿದಂತೆ, ಅವರಿಗೆ ಹುಟ್ಟಿದಂತೆ ಕಾಣಿಸಿಕೊಟ್ಟ ಆ ಕಾಣಿಂದ ಅವನು ಜನದಂತೆ, ಅಜನು ಜನ್ಮ ಇಲ್ಲದವನು, ಅವನು ಜನದಂತೆ ಜನ್ಮ ಇರುವಂತಹ ಸಾಮಾನ್ಯ ಜನರಂತೆ ತಾನು ಕಾಣಿಸಿಕೊಟ್ಟ. ಹಾಗೆ ರೇವತಿ ರಮಣಾನುಜನು, ರೇವತಿ ರೇವತೀ ದೇವಿಯ ಪತಿಯಾದಂತಹ ಬಲರಾಮದೇವರು ಈ ಬಲರಾಮದೇವರಿಗೆ ಅನುಜನಾಗಿ ತಮ್ಮನಾಗಿ ಅವತಾರ ಮಾಡಿದ. ಸೊ ರೇವತಿ ರಮಣನಾದ ಬಲರಾಮನಿಗೆ ಅನುಜನಾಗಿ ತಮ್ಮನಾಗಿ ಅವತಾರ ಮಾಡಿದ. ಸ್ವಪದ ಅವಲಂಬಿಗಳನ್ನು, ತನ್ನ ಪದಗಳನ್ನು ಆಶ್ರಯಿಸಿಕೊಂಡಿರುವಂತಹ ಭಕ್ತರನ್ನೆಲ್ಲರನ್ನೂ ಕೂಡ ಸಲಹಿ ಕಾಪಾಡಿದವನಾಗಿ ದೈತ್ಯಾವಳಿಯ ಸಂಹರಿಸಿದ. ದೈತ್ಯರ ಸಮೂಹವನ್ನೆಲ್ಲ ಸಹ ಸಂಹಾರ ಮಾಡಿದ್ದಾನೆ ಜಗನ್ನಾಥ ವಿಠಲ. ಹೇಗಾದರೆ ದೇವತೆಗಳನ್ನು ಉದ್ಧಾರ ಮಾಡಿ ದೈತ್ಯರ ಸಂಹಾರ ಮಾಡಿದ್ದಾನೋ ಅದೇ ವಿಧವಾಗಿ ತನ್ನ ಭಕ್ತರು ಮಾಡಿದಂತಹ ಪುಣ್ಯಗಳನ್ನು ಅನಂತ ಮಡಿ ಮಾಡಿ ಅವರು ಮಾಡಿದ ಪಾಪಗಳನ್ನೆಲ್ಲ ಕೂಡ ಸಂಹಾರ ಮಾಡಿ, ಅಂದರೆ ಸಂಚಿತಾಗಾಮಿಗಳನ್ನು ಸುಟ್ಟು ಹಾಕಿಬಿಟ್ಟು ಆ ಕರ್ಮವೆನ್ನುವ ಈ ಸಾಗರವನ್ನು ದಾಟಿಸಿದವನಾಗಿ ಪರಮಾತ್ಮ ಕರ್ಮ ವಿಮೋಚನೆ ಮಾಡಿಸ್ತಾನೆ. ಈ ವಿಧವಾಗಿ ಅವನು ಹೇಗಾದರೆ ದೇವತೆಗಳನ್ನು ಸಲಹಿ ದೈತ್ಯರನ್ನು ಸಂಹಾರ ಮಾಡಿದ್ದಾನೋ ಅದೇ ವಿಧವಾಗಿ ನಮ್ಮ ಪುಣ್ಯಗಳನ್ನೆಲ್ಲ ಅನಂತ ಪಟ್ಟು ಮಾಡಿ ನಮಗೆ ಮೋಕ್ಷಕ್ಕೆ ಕರ್ಕೊಂಡವನಾಗಿ ನಾವು ಮಾಡಿದಂತಹ ಪಾಪಗಳನ್ನೆಲ್ಲಾನು ಕೂಡ ಅವನು ತೆಗೆದುಹಾಕ್ತಾನೆ. ಯಾವಾಗ ನಾವು ಅವನ ಪದಗಳಿಗೆ ಪದ ಅವಲಂಬಿಗಳನ್ನು ಅವನ ಪದಗಳನ್ನು ಆಶ್ರಯಿಸಿದಂತಹ ಆ ಭಕ್ತರನ್ನು ಮಾತ್ರ ಆವಿರ್ಭಾವ ಮಾಡ್ತಾನೆ ಜಗನ್ನಾಥ ಭಟ್ಟನಾದ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಶ್ರೀ ವಿನಿಂಚಾದ್ಯಮರ ವಂದಿತ ಈ ವಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳ ಅವತರಿಸಿದನು ಅಜನು ಜನದಂತೆ, ರೇವತಿ ರಮಣಾನುಜನು ಸ್ವಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠಲನು ಹೇಳಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಲ್ಲಿಗೆ ಕರ್ಮ ವಿಮೋಚನ ಸಂಧಿ ಮುಕ್ತಾಯವಾಯಿತು. ಅದಾದ ಮೇಲೆ ನೆಕ್ಸ್ಟ್ ಸಂಧಿ, ಇದು ಸಂಧಿಗಳ ಆರ್ಡರು ಕೆಲವು ಪುಸ್ತಕಗಳು ಒಂದೊಂದರಲ್ಲಿ ಒಂದು ವಿಧವಾಗಿರುತ್ತೆ. ನಾವು ಶಂಕರ್ಷ್ಣ ಒಡೆಯರ ವ್ಯಾಖ್ಯಾನದ ಪ್ರಕಾರವಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ನೆಕ್ಸ್ಟ್ 20ನೇ ಸಂಧಿ ಗುಣತಾರತಮ್ಯ ಸಂಧಿ ಅಂತ, ಇದು ಗುಣತಾರತಮ್ಯ ಸಂಧಿಯ ಪೀಠಿಕ ನೋಡಬೇಕಂದ್ರೆ ನಾವು ಯಾಕೆ ಇದು ಆರ್ಡರ್ ಈ ಆರ್ಡರ್ ಹೋಗೋದಕ್ಕೆ ಕರ್ಮ ವಿಮೋಚನ, ಕರ್ಮಗಳಿಂದ ನಾವು ವಿಮುಕ್ತರಾಗಬೇಕಂತ ಹೇಳಿದರೆ ಪರಮಾತ್ಮನ ಸರ್ವೋತ್ತಮತ್ವದ ಅರಿವಿಕೆ ಬೇಕು ಅಂಥೇಳಿ ಆ ಕರ್ಮ ವಿಮೋಚನ ಸಂಧಿಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ವರ್ಣನೆ ಮಾಡಿದ ನಂತರ ಆ ಸರ್ವೋತ್ತಮತ್ವ ಹೇಗೆ ನಾವು ಅನುಸಂಧಾನಕ್ಕೆ ತಂದುಕೋಬೇಕು ಅಂದ್ರೆ ಪ್ರಶ್ನೆ ನಮಗೆ ಸಂದೇಹ ಬರುತ್ತೆ. ಸರಿ, ಪರಮಾತ್ಮ ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಸಾಕು, ಮಿಕ್ಕವರಿಗಿರುವಂತಹ ಆರ್ಡರ್ ನಮಗೆ ಯಾಕೆ? ತಾರತಮ್ಯದ ಒಂದು ಗುಣತಾರತಮ್ಯ ಆಗಲಿ, ಯಾವುದೇ ಒಂದು ತಾರತಮ್ಯದ ತಿಳುವಳಿಕೆ ಯಾಕೆ ಬೇಕಾಗಿದೆ? ವೈ ಶುಡ್ ವಿ ನೋ ಆರ್ ವರಿ ಅಬೌಟ್ ದಿ ಗ್ರೇಡೇಷನ್ ಆಫ್ ಅದರ್ ದೇವತಾಸ್? ಪರಮಾತ್ಮ ಸರ್ವೋತ್ತಮ, ಎಲ್ಲರಿಗಿಂತ ದೊಡ್ಡವನು ಪರಮಾತ್ಮ, ಮಿಕ್ಕವರ ಆರ್ಡರ್ ನಮಗೆ ಬೇಕಾಗಿಲ್ಲ ಅನ್ನುವ ಒಂದು ಸಂಶಯ ಬರುತ್ತೆ. ಆದರೆ ಆ ಸಂಶಯಕ್ಕೆ ಸಮಾಧಾನ ಏನು ಅಂತ ಹೇಳಿದರೆ, ನಾವು ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದು ಅದು ಸ್ವಲ್ಪ ಜ್ಞಾನ ಅಷ್ಟೇ. ವಿಜ್ಞಾನ ವಿಶೇಷವಾಗಿ ಅದು ತಿಳ್ಕೊಳ್ಳುವುದಕ್ಕೆ ಪೀಠ ಬೇಸ್ ಏನಂತ ಹೇಳಿದರೆ, ಎಲ್ಲರೂ ಪರಮಾತ್ಮನನ್ನು ಹೇಗೆ ಹೇಗೆ ತಿಳ್ಕೊಂಡಿದ್ದಾರೆ ಅಂದರೆ, ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತ ಹೇಳಿದಂತಹ ತಾರತಮ್ಯದ ಲಕ್ಷಣ ಏನಂತ ಹೇಳಿದರೆ, ಪರಮಾತ್ಮನನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು ತಾರತಮ್ಯದಲ್ಲಿ ಮೇಲಿರುವಂತಹ ಲಕ್ಷ್ಮೀದೇವಿ ಪರಮಾತ್ಮನನ್ನು ಎಲ್ಲರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದಾಳೆ. ಆ ಕಾರಣದಿಂದ ಲಕ್ಷ್ಮೀದೇವಿ ನಂಬರ್ 2 ಕ್ಯಾಟಗರಿ, ಎರಡನೇ ಕಕ್ಷದಲ್ಲಿರುವಂತಹ ಅವರು. ಅದಾದ ಮೇಲೆ ನೆಕ್ಸ್ಟ್ ಲಕ್ಷ್ಮಿ ಬರುವಂತಹ ಅವರು ಬ್ರಹ್ಮವಾಯುಗಳು ರುಜುಗಳು, ಅವರು ಥರ್ಡ್ ಕ್ಯಾಟಗರಿನಲ್ಲಿ ಬರುವಂತಹ ಅವರು ಮೂರನೇ ಕಕ್ಷದಲ್ಲಿ. ಸೊ ಇವರೇನು ಮಾಡ್ತಾರೆ, ಮೂರನೇ ಕಕ್ಷದಲ್ಲಿರುವಂತಹ ಇವರು ಪರಮಾತ್ಮನ ಎಷ್ಟು ತಿಳಿದಿದ್ದಾರೆ ಅಂತ ಹೇಳಿದರೆ, ಮಿಕ್ಕ ತಮ್ಮಕ್ಕಿಂತ ಕೆಳಗಿನ ಕ್ಯಾಟಗರಿ ಇರುವವರು ಎಲ್ಲರಕ್ಕಿಂತಲೂ ಜಾಸ್ತಿ ತಿಳಿದಿದ್ದಾರೆ, ಲಕ್ಷ್ಮಿಗಿಂತಲೂ ಬಹಳ ಕಮ್ಮಿ. ಆದರೂ ಕೂಡ ಇವರು ತಾವು ತಾರತಮ್ಯದಲ್ಲಿ ಪರಮಾತ್ಮನನ್ನು ನಾವು ತಿಳಿದಿದ್ದೀವಿ, ಲಕ್ಷ್ಮಿಯನ್ನು ನಾವೇನು ಕೇರ್ ಮಾಡಬೇಕಾಗಿಲ್ಲ ಅನ್ನುವ ಭಾವನೆ ಅವರಿಗೆ ಯಾವತ್ತೂ ಇರೋದಿಲ್ಲ. ತಾರತಮ್ಯದ ವಿಶೇಷ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರೂ ಕೂಡ ಭಕ್ತಿ ತಾರತಮ್ಯ ಇರುವಾಗ ತಮ್ಮಕ್ಕಿಂತ ಮೇಲೆ ಇರುವವರನ್ನೆಲ್ಲರನ್ನೂ ಕೂಡ ಅವರು ಪರಮಾತ್ಮನನ್ನು ತಮ್ಮಕ್ಕಿಂತ ಜಾಸ್ತಿ ತಿಳಿದಿದ್ದಾರೆ ಅನ್ನುವ ಭಕ್ತಿಯ ಕಾರಣದಿಂದ ಅವರಿಗೆ ಎರಗುತ್ತಾರೆ. ಈ ವಿಧವಾಗಿ ಪ್ರತಿಯೊಂದು ಯಾವುದೇ ಒಂದು ತಗೊಂಡ್ರೆ ಪೊಸಿಷನ್ ಎನ್ನಲ್ಲಿರುವವರು ಆ ಪೊಸಿಷನ್ ಎನ್ನಕ್ಕಿಂತ ಮೇಲೆ ಇರುವವರೆಲ್ಲರನ್ನೂ ಕೂಡ ಅವರ ತಾರತಮ್ಯಕ್ಕನುಗುಣವಾಗಿ ಭಜನೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಈ ವಿಧವಾಗಿರುವಾಗ ಆ ತಾರತಮ್ಯದ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ. ಅದರ ಮೂಲಕವಾಗಿ ಪರಮಾತ್ಮನ ಸರ್ವೋತ್ತಮತ್ವದ ಲಕ್ಷಣವನ್ನು ತಿಳಿಯುವುದು ಮಾತ್ರವೇ ಅಲ್ಲದೆ ಆ ಪರಮಾತ್ಮನೇ ಈ ತಾರತಮ್ಯವನ್ನೆಲ್ಲ ನಿಯಮನ ಮಾಡಿದ್ದಾನಾದ ಕಾರಣದಿಂದ ಈ ತಾರತಮ್ಯ ಮೇಂಟೈನ್ ಮಾಡ್ತಾ ಇದ್ದಾನೆ ಪರಮಾತ್ಮ. ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೋಬೇಕಂದ್ರೆ ಅವನು ತಾರತಮ್ಯವನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಸೊ ಆ ಕಾರಣದಿಂದ ತಾರತಮ್ಯದ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ತಾರತಮ್ಯದ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳಿದರೆ ಜಗನ್ನಾಥದಾಸರು ಒಂದು ಸಂಧಿ ಮಾಡಿದ್ರೆ ಸಾಕಾಯ್ತು, ತಾರತಮ್ಯ ಸಂಧಿ ಅಂತ ಒಂದು ಮಾಡಬಹುದು. ಗುಣತಾರತಮ್ಯ, ಭಕ್ತಾರತಮ್ಯ, ಈ ವಿಧವಾಗಿ ಅಣುತಾರತಮ್ಯ ಅಂಥೇಳಿ ಇಷ್ಟು ಮಾಡಿ ಆಮೇಲೆ ದೈತ್ಯರಲ್ಲಿಯೂ ತಾರತಮ್ಯ, ದೈತ್ಯ ತಾರತಮ್ಯ ಸಂಧಿ, ಈ ವಿಧವಾಗಿ ತಾರತಮ್ಯ ಸಂಧಿಯಲ್ಲಿ ಎಷ್ಟು ಹೇಳಿದರೂ ಕೂಡ ಅದು ಅವರಿಗೆ ಒಂದು ತೃಪ್ತಿಯಾಗಿಲ್ಲವೋ ಅನ್ನುವಂತೆ ಅವರು ತಾರತಮ್ಯವನ್ನು ಅಷ್ಟೊಂದು ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಮೂಲಕವಾಗಿ ನಮಗೆ ಅರ್ಥವಾಗುತ್ತೆ ತಾರತಮ್ಯ ಅನ್ನೋದು ಬಹಳ ಮುಖ್ಯವಾದ ಅಂಶ ಅನ್ನೋದು ಗೊತ್ತಾಗುತ್ತೆ. ಆ ಕಾರಣದಿಂದ ಈ ಗುಣತಾರತಮ್ಯ ಸಂಧಿಯಲ್ಲಿ ಮೊದಲಿಡ್ತಾ ಆ ಸಂಧಿಯಲ್ಲಿ ಮೊದಲು ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡಿ ಅವನ ಗುಣಗಾನ ಮಾಡ್ತಾರೆ. ಅದಾದ ಮೇಲೆ ಲಕ್ಷ್ಮಿಯ ಗುಣಗಾನ ಮಾಡಿ ಆ ತಾರತಮ್ಯಾನುಸಾರವಾಗಿ ಅವರೋಹಣದಲ್ಲಿ ಅಂದ್ರೆ ಮೊದಲು ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಆಮೇಲೆ ಮೇಲೆ ಮೇಲೆ ಕಲಗಿನವರನ್ನು ಕಳಗ ಬರ್ತಾ ಮಿಕ್ಕವರನ್ನೆಲ್ಲ ವರ್ಣನೆ ಮಾಡ್ತಾ ಬರ್ತಾರೆ. ಸೊ ಈ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಶ್ರೀಧರ ದುರ್ಗಾ ಮನೋರಮ ವೇದ ಮುಖಸು ಮನಸಗಣ ಸಮಾರಾಧಿತ ಪದಾಂಬೋಜ ಜಗದಂತರ್ ಬಹಿರ್ವ್ಯಾಪ್ತ ಗೋಧರ ಪಣಿ ವರಾತ ಪತ್ರ ನಿಷೇಧ ದೂರ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ. ಪರಮಾತ್ಮನನ್ನು ಅವನ ಅನಂತ ನಾಮಗಳಲ್ಲಿ ಕೆಲವು ನಾಮಗಳನ್ನು ಇಲ್ಲಿ ನಮಗೆ ಅಂದ್ರೆ ಅವನ ವಿಶೇಷಗಳು, ಅವನೊಂದೊಂದು ಹೆಸರು ಕೂಡ ಅವನೊಂದು ವಿಶೇಷಣ. ಪರಮಾತ್ಮನನ್ನು ವರ್ಣನೆ ಮಾಡುವಂತಹದ್ದು ಪರಮಾತ್ಮನನ್ನು ಮಾಡಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂಥವನು ಅಂತ ಹೇಳಿದರೆ ಅವನು ಶ್ರೀಧರ ದುರ್ಗ ಮನೋರಮ ವೇದಮುಖ ಸುಮನಸ ಗುಣ ಸಮಾರಾಧಿತ ಪದಾಂಬೋಧ ಅಂತೇಳಿ. ಶ್ರೀಧರ ದುರ್ಗ ಈ ಮೂರು ಲಕ್ಷ್ಮಿಯ ರೂಪ, ಸುಮ್ಮನೆ ಲಕ್ಷ್ಮಿ ಅಂತ ಹೇಳಬಹುದಾಗಿತ್ತು, ಆದ್ರೆ ಶ್ರೀಧರ ದುರ್ಗ ಅಂತೇಳಿ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಶ್ರೀ ರೂಪಳಾದ ಲಕ್ಷ್ಮೀದೇವಿ, ಧರ ಅಂದ್ರೆ ಭೂದೇವಿ, ಅದಿಯೂ ಲಕ್ಷ್ಮಿಯ ರೂಪವೇ, ದುರ್ಗಾ ದುರ್ಗಾದೇವಿ, ಮೂರು ರೂಪಗಳು ಲಕ್ಷ್ಮಿಯು. ಈ ಮನೋರಮ ಮನಸ್ಸಿಗೆ ಮನಸ್ಸಿಗೆ ರಮಣತ್ವ ಕೊಡುವಂತಹದ್ದು ಮನೋರಮ. ಮೂರು ಲಕ್ಷ್ಮಿಯ ರೂಪಗಳಿಗೆ ಅನೇಕವಾದ ಲಕ್ಷ್ಮಿಯ ಮನೋಹರ್ಷಕವಾದಂತಹ ರೂಪಗಳು ಇವು ಮನೋರಮ ರೂಪಗಳು. ಅಂದ್ರೆ ಲಕ್ಷ್ಮಿ ಅಂತವಳು ಮನೋರಮಳು, ಅಂದ್ರೆ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ನಿಂತು ತಾನು ಅವರಿಗೆ ಬೇಕಾದ ಭಾವನೆಗಳನ್ನು ಕೊಡುವಳಾಗಿದ್ದಾಳೆ. ಅಂದ್ರೆ ನಮಗೆ ಮನಸ್ಸಿನಲ್ಲಿ ಭಾವನೆಗಳು ಬರಲಿಕ್ಕೆ ಕಾರಣವೇನು? ಮೂರು ಗುಣಗಳು, ಸತ್ವರಜಸ್ತಮೋ ಗುಣಗಳ ಪ್ರಭಾವದಿಂದ ನಮಗೆ ಬೇರೆ ಬೇರೆ ವಿಧವಾದ ಭಾವನೆಗಳು ಬರುತ್ತೆ. ಈ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿ ಆ ಗುಣಗಳನ್ನು ನಿಯಮನ ಮಾಡುವ ಲಕ್ಷ್ಮೀದೇವಿ ಅವಳು ಎಂಥವಳಾಗಿದ್ದಾರೆ? ಶ್ರೀ ಭೂ ದುರ್ಗಾ ಮೂರು ರೂಪಗಳನ್ನು ತಗೊಂಡವಳಾಗಿದ್ದಾಳೆ. ಅಂದ್ರೆ ಸತ್ವರಜಸ್ತಮೋ ಗುಣಗಳ ಅಭಿಮಾನಿಯಾದ ನಿಯಾಮಕಳಾದ ಲಕ್ಷ್ಮೀದೇವಿ ತಾನೇನು ಮಾಡ್ತಾ ಇದ್ದಾಳೆ? ಈ ಮೂರು ಗುಣಗಳನ್ನು ತಾನು ನಿಯಮನ ಮಾಡುವುದು ಮಾತ್ರವಲ್ಲದೆ ಆ ಮೂರು ಗುಣಗಳಿಂದ ನಿರ್ಮಿತವಾದ ಅನಂತಾನಂತ ವಸ್ತುಗಳಲ್ಲಿ ತಾನು ನಿಂತವಳಾಗಿ ಆ ಪರಮಾತ್ಮನನ್ನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾಳೆ. ನಿತ್ಯವೂ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇರ್ತಾಳೆ. ಯಾಕೆ ಮಾಡ್ತಾಳೆ? ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಅವಳಿಗೆ ಏನು ಮೋಕ್ಷ ಬೇಕಾಗಿಲ್ಲ, ಮತ್ತು ಪರಮಾತ್ಮನ ಆರಾಧನೆ ಮಾಡುವುದು ಯಾಕೆ? ಲಕ್ಷ್ಮೀದೇವಿ ಅಂತ ಹೇಳಿದರೆ ಮೋಕ್ಷಕ್ಕಾಗಿ ಮಾಡುವುದಿಲ್ಲ, ಅದು ಲಕ್ಷ್ಮಿಗೆ ಅದು ಬಹಳ ಇಷ್ಟವಾದ ವಿಷಯ. ಸೊ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದ ವಿಷಯ ಆದರೆ ಪರಮಾತ್ಮನ ಸೇವೆ ನಿತ್ಯ ಮಾಡಬೇಕು. ಕೋಟಿ ಕೋಟಿ ಬುದ್ಧಿಯರೆಲ್ಲೂ ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡುವಳಾಗಿದ್ದ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿ. ಸೊ ಶ್ರೀಧರ ದುರ್ಗಾ ಮನೋರಮ ವೇದ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಮುಖ ಮುಂತಾದಂತಹ ಸುಮನಸಗಣ, ಸುಮನಸರು ಅಂದರೆ ದೇವತೆಗಳು, ದೇವತೆಗಳಿಗೆ ಸುಮನಸರು ಅಂತ, ಸುಶೋಭನವಾದ ಮನಸ್ಸರು ಅಂದ್ರೆ ಪರಮಾತ್ಮನನ್ನೇ ಯಾವಾಗಲೂ ಧ್ಯಾನ ಮನನ ಮಾಡುವಂತಹವರಾಗಿದ್ದಾರಾದ ಕಾರಣದಿಂದ ಸುಮನಸರು ಅಂತ ದೇವತೆಗಳಿಗೆ. ಸುಮನಸಗಣ ಇಂತಹ ದೇವತಾಗಣಗಳಿಂದ ಸಮಾರಾಧಿತ ಪದಾಂಬೋಜ, ಸಮ್ಯಕ್ ಆರಾಧಿತ ಸಮಾರಾಧಿತ. ಈ ಸಮ್ಯಕ್ ಆರಾಧಿತ ಅಂದ್ರೆ ಲಕ್ಷ್ಮೀದೇವಿ ಆರಾಧನಾ ವಿಷಯ ವಿಶೇಷವಂತಹದ್ದು, ಮಿಕ್ಕವರೆಲ್ಲ ಆರಾಧನೆ ಮಾಡುವುದು ಮೋಕ್ಷಕ್ಕಾಗಿ, ಮೋಕ್ಷಕ್ಕಾಗಿ ಪರಮಾತ್ಮನನ್ನು ಪ್ರೀತಿಗಾಗಿ ಏಕಾಂತ ಭಕ್ತರು ಮಾಡ್ತಾರೆ. ಈ ವಿಧವಾಗಿ ಈ ಎಲ್ಲ ದೇವತಾಗಣಗಳಿಂದ ಚೆನ್ನಾಗಿ ಆರಾಧಿಸಲ್ಪಟ್ಟಂತಹ ಪಾದಪದ್ಮಗಳು ಉಳ್ಳವನಾಗಿದ್ದಾನೆ ಪರಮಾತ್ಮ. ಪದಾಂಬೋಜ ಅಂತ ಒಂದು ವಿಶೇಷಣ, ಶ್ರೀಧರ ದುರ್ಗಾ ಮನೋರಮ ವೇದಮುಖ ಸುಮನಸಗಣ ಸಮಾರಾಧಿತ ಪದಾಂಬೋಜ, ಒಂದು ಅಡ್ರೆಸ್ಸಿಂಗ್, ಒಂದು ಪರಮಾತ್ಮನ ಅಡ್ರೆಸ್ಸಿಂಗ್. ಅವನು ಜಗತ್ ಅಂತರ್ ಬಹಿರ್ವ್ಯಾಪ್ತ, ಜಗತ್ತಿನ ಒಳಗೆ ಹೊರಗೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಜಗತ್ತಿನ ಅಂತರ್ ಬಹಿರ್ವ್ಯಾಪ್ತ, ಒಳಗೆ ಹೊರಗೆ ವ್ಯಾಪ್ತನಾಗಿದ್ದಾನೆ. ಜಗತ್ ಅಂತರ್ ಬಹಿರ್ವ್ಯಾಪ್ತ. ಅದಾದ ಮೇಲೆ ಗೋಧರ ಫಣಿ ವರಾತ ಪತ್ರ ನಿಷೇಧ ದೂರ. ಪರಮಾತ್ಮ ಗೋಧರ, ಗೋಧರ ಅಂದ್ರೆ ಗೋ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಅರ್ಥ ಏನು ತಗೊಂಡ್ರೆ ಗೋಧರ ಅಂದ್ರೆ ಪರಮಾತ್ಮ ಗೋ ಅಂದ್ರೆ ಭೂಮಿ, ಗೋ ಅನ್ನುವ ಶಬ್ದಕ್ಕೆ ಭೂಮಿ ಅನ್ನುವುದು ಪ್ರಸಿದ್ಧವಾದ ಅರ್ಥ. ಇಲ್ಲಿ ಮುಖ್ಯ ಅರ್ಥ ತಗೊಂಡ್ರೆ ಗೋಧರ ಅಂದ್ರೆ ಭೂಮಿಯನ್ನು ಧಾರಣೆ ಮಾಡಿದವನು ಪರಮಾತ್ಮ. ಗೋಧರ ಭೂಮಿಯನ್ನು ಧಾರಣೆ, ವರಾಹ ರೂಪಿನ ಗೋಧರ ಅನ್ನೋದು ಒಂದು ವಿಶೇಷವಾಗಿ ಸಪರೇಟ್ ಆಗಿ ತಗೋಬಹುದು. ಹೇ ಗೋಧರನೇ, ಏ ಫಣಿವರಾತ ಪತ್ರನೇ. ಸೊ ಗೋಧರ ಫಣಿವರಾತ ಪತ್ರ ಅನ್ನೋದು ಎರಡು ಸಪರೇಟ್ ವರ್ಡ್ಸ್, ಬೇರೆ ಬೇರೆ ಶಬ್ದಗಳಾಗಿ ತಗೊಂಡ್ರೆ ಎರಡು ಪರಮಾತ್ಮನ ವಿಶೇಷಣಗಳಾಗಿವೆ. ಹೇ ಗೋಧರನೇ, ಏ ಫಣಿವರ ಆತಪತ್ರನೇ ಅಂತ ನಾವು ತಗೋಬಹುದು. ಅಂದ್ರೆ ಗೋಧರ ಭೂಮಿಯನ್ನು ಧಾರಣೆ ಮಾಡಿದಂತಹ ವರಾಹರೂಪಿ ಪರಮಾತ್ಮನೇ ಫಣಿವರ ಆತಪತ್ರ. ಫಣಿ ಅಂದ್ರೆ ಸರ್ಪ, ಸರ್ಪಶ್ರೇಷ್ಠನಾದವನು. ಫಣಿವರ ಅಂದ್ರೆ ಸರ್ಪಶ್ರೇಷ್ಠ, ಸರ್ಪಶ್ರೇಷ್ಠನಾದವನು ಶೇಷ, ಆದಿಶೇಷ. ಆದಿಶೇಷನ ಆತಪತ್ರ, ಆತ ಆತಪ ಅಂದ್ರೆ ಬಿಸಿಲು, ಆತಪತ್ರ ಅಂದ್ರೆ ಬಿಸಿಲಿಗೆ ತ್ರ ಆತಪ ತ್ರಾಯತೆ ಆತಪತ್ರ. ಅಂದ್ರೆ ನಾವು ಅಂಬ್ರೆಲ್ಲಾ ಅಂತೀವಲ್ವಾ, ಈ ಅಂಬ್ರೆಲ್ಲಾ ಅಂಬ್ರೆಲ್ಲಾ ತರ ಪರಮಾತ್ಮ ಅಂದ್ರೆ ಏನು ಶೇಷ, ಶೇಷ ಪರಮಾತ್ಮನ ಯಾವಾಗಲೂ ಛತ್ರಿಯಾಗಿ ಶೇಷನ ಇಟ್ಕೊಂಡಿದ್ದಾನೆ ಅಂದ್ರೆ, ಛತ್ರಿಯಾಗಿ ಇಟ್ಕೊಂಡಿದ್ದಾನೆ ಅಂದ್ರೆ ಪರಮಾತ್ಮನಿಗೆ ಛತ್ರಿ ಬೇಕಾಗಿದೋ, ಪರಮಾತ್ಮನಿಗೆ ಏನು ಬಿಸಿಲು ಇದೋ, ಪರಮಾತ್ಮನಿಗೆ ಆತಪದಿಂದ ಬಿಸಿಲಿನಿಂದ ರಕ್ಷಣೆ ಮಾಡಬೇಕಾಗಿದೆ ಛತ್ರಿ ಬೇಕಾಗಿದೆ, ಎಲ್ಲ ಮಳೆಯಿಂದ ರಕ್ಷಣೆ ಬೇಕಾಗಿದೆ ಛತ್ರಿ ಬೇಕಾಗಿದೆ, ಏನು ಬೇಕಾಗಿಲ್ಲ. ಯಾಕೆ ಮತ್ತೆ ಶೇಷಸಾಯಿ ಶೇಷದ ಮೇಲೆ ಮಳಗಿ ಆ ಶೇಷ ತನ್ನ ಫಣವನ್ನು ಪರಮಾತ್ಮನ ಮೇಲೆ ಛತ್ರಿಯಂತೆ ಇಟ್ಟುಕೊಂಡು ಪರಮಾತ್ಮನಿಗೆ ಯಾಕೆ ತ್ರಾಣ ಮಾಡಬೇಕು, ಪರಮಾತ್ಮನನ್ನು ಯಾಕೆ ಈ ವಿಧವಾದಂತಹ ಒಂದು ಪ್ರೊಟೆಕ್ಷನ್ ಬೇಕಾಗಿದೆ ಅಂತ ಹೇಳಿದ್ರೆ ಅದು ಪರಮಾತ್ಮನಿಗೆ ಬೇಕಾಗಿಲ್ಲ. ಆ ಶೇಷನ ಒಳಗು ತಾನೇ ನಿಂತಿದ್ದಾನೆ, ತನಗೆ ತಾನೇ ಅವನು ಕಾಪಾಡಿಕೊಳ್ತಾನೆ. ಪರಮಾತ್ಮನಿಗೆ ಕಾಪಾಡುವವರು ಅನ್ನುವುದು ಯಾರ್ದು ಇಲ್ಲ. ಅಂದ್ರೆ ಈ ವಿಧವಾಗಿ ಆದಿಶೇಷನಿಗೆ ಪರಮಾತ್ಮನ ಸೇವೆ ಮಾಡುವ ಒಂದು ಬಹಳ ಕಳಕಳಿ ಇದೆ, ಅದಕ್ಕೆ ಸಮಾಧಾನವಾಗಿ ಪರಮಾತ್ಮ ಆ ಅವಕಾಶವನ್ನು ಕೊಟ್ಟಿದ್ದಾನಷ್ಟೇ. ಆ ಆದಿಶೇಷನ ಒಳಗು ತಾನೇ ನಿಂತು ತನ್ನನ್ನು ತಾನೇ ಈ ವಿಧವಾಗಿ ಪರಮಾತ್ಮ ಆತಪತ್ರನಾಗಿದ್ದಾನೆ. ಸೊ ಅಂದ್ರೆ ಪರಮಾತ್ಮನಿಗೆ ಬೇರೆಯವರ ಒಂದು ನೆರಳಾಗಿ ಒಂದಾಗಲಿ ರಕ್ಷಣೆಯಾಗಲಿ ಏನು ಬೇಕಾಗಿಲ್ಲ. ಇವನು ಈ ವಿಧವಾಗಿ ಫಣಿವರನಾದ ಆದಿಶೇಷನ ಛತ್ರಿಯಂತೆ ಇಟ್ಕೊಂಡಿದ್ದಾನೆ. ಫಣಿವರ ಆತಪತ್ರ ಅನ್ನೋದು ಒಂದು ವಿಶೇಷಣ, ಗೋಧರ ಅನ್ನೋದು ಇನ್ನೂ ವಿಶೇಷಣ. ಇಲ್ಲ, ಈ ಗೋಧರ ಅನ್ನುವ ಶಬ್ದ ಫಣಿವರನಿಗೆ ನಾವು ವಿಶೇಷವಾಗಿ ಇಟ್ಟುವ ಅಂದ್ರೆ ಒಂದೇ ಶಬ್ದವಾಗಿ ಗೋಧರ ಫಣಿವರ ಆತಪತ್ರ ಅಂತಲೂ. ಸೊ ಹೇ ಗೋಧರನೇ, ಏ ಫಣಿವರ ಆತಪತ್ರನೇ ಅಂತ ಒಂದು ವಿಶೇಷಣ. ಇಲ್ಲ, ಹೇ ಗೋಧರನಾದ ಫಣಿವರಾದಿಂದ ಅವನನ್ನು ಆತಪತ್ರವಾಗಿ ಉಳ್ಳವನು ಅಂದ್ರೆ ಗೋಧರ ಭೂಮಿಯನ್ನು ಧಾರಣ ಮಾಡಿದ ಆದಿಶೇಷನ ಹೆಡೆ ಮೇಲೆ ಭೂಮಿ ಒಂದು ಸಾಸಿವೆ ಕಾಲಂತೆ ನಿಂತಿದೆ ಅಂತ ಹೇಳಿ. ಸೊ ಆ ಪರಮಾತ್ಮ ಈ ಆದಿಶೇಷನಿಗೆ ಎಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಭೂಮಿಯನ್ನು ತನ್ನ ಹೆಡೆ ಮೇಲೆ ತಾನು ಈ ವಿಧವಾಗಿ ಧಾರಣ ಮಾಡಿದ್ದಾನೆ. ಅಂದ್ರೆ ಗೋಧರನಾದ ಅಂದ್ರೆ ಭೂಮಿಯನ್ನು ಧಾರಣ ಮಾಡಿದ ಫಣಿವರ ಆದಿಶೇಷನ, ಆದಿಶೇಷ ತನ್ನ ಹೆಡೆ ಮೇಲೆ ಈ ವಿಧವಾಗಿ ಧಾರಣ ಮಾಡಿದ್ದಾನೆ. ಅಂತಹ ಆದಿಶೇಷನ ಅವನು ಛತ್ರಿಯಾಗಿ ಇಟ್ಕೊಂಡಿದ್ದಾನೆ ಪರಮಾತ್ಮ ಅಂತೇಳಿ. ಸೊ ಈ ವಿಧವಾಗಿ ಗೋಧರ ಫಣಿವರ ಆತ ಪತ್ರ ಅನ್ನೋದು ಒಂದೇ ಶಬ್ದ ತಗೊಂಡ್ರೆ ಆ ಗೋಧರ ಅನ್ನೋದು ಆದಿಶೇಷನಿಗೆ ವಿಷಯವಾಗುತ್ತೆ. ಸೊ ಈ ವಿಧವಾಗಿ ಗೋಧರ ಫಣಿವರಾತ ಪತ್ರ ನಿಷೇಧ ದೂರ, ಪರಮಾತ್ಮ ನಿಷೇಧಗಳಿಗೆ ದೂರ ಅಂದ್ರೆ ಅವನಿಗೆ ನಿಷೇಧಗಳೇ ಇಲ್ಲ. ಸಮಥಿಂಗ್ ಇಸ್ ಫರ್ಬಿಡನ್ ಆಕ್ಟ್ ಅನ್ನೋದು ಪರಮಾತ್ಮ. ಅಂದ್ರೆ ಏನು ನಿಷೇಧವಿಲ್ಲ ಅಂತ ಹೇಳಿದ್ರೆ ಅವಾಗ ವಿಧಿ ಇದೋ, ವಿಧಿ ನಿಷೇಧಗಳಲ್ಲಿ ನಿಷೇಧವಿಲ್ಲ ಪರಮಾತ್ಮನಿಗೆ. ಅಂದ್ರೆ ವಿಧಿ ಇದೆ ಅಂತ ಅರ್ಥ ಬರುತ್ತಾ ಅಂತೇಳಿ ಹಾಗೆ ಅರ್ಥ ಬರೋದಿಲ್ಲ. ನಿಷೇಧ ಅನ್ನೋದು ಉಪಲಕ್ಷಣತೆಯ ನಾವು ತಗೋಬೇಕು. ಪರಮಾತ್ಮನಿಗೆ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ, ಯಾವುದೂ ಇಲ್ಲ. ನಿಷೇಧ ದೂರ ಅಂದ್ರೆ ನಿಷೇಧಗಳಿಲ್ಲದವನು ಅಂದ್ರೆ ಡೋಂಟ್ಸ್ ಇಲ್ಲ, ಡೂಸು ಇಲ್ಲ ಪರಮಾತ್ಮನಿಗೆ. ಆದ್ರೆ ಪರಮಾತ್ಮ ವಿಧಿ ನಿಷೇಧಗಳ ಪಾಲನೆ ಮಾಡ್ತಾ ಇದ್ದಾನಲ್ವಾ? ಬೇಕಾದಷ್ಟು ಕಡೆ ಅವತಾರ ಮಾಡಿದಾಗ ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಗುರುಗಳನ್ನು ಅವ್ರ ಮಾತು ಕೇಳ್ತಾನೆ, ತಾನು ತನ್ನ ತಾಯಿ ತಂದೆ ಮಾತುಗಳು ಕೇಳ್ತಾನೆ. ಈ ವಿಧವಾಗಿ ವಿಧಿ ನಿಷೇಧಗಳ ಪಾಲನೆ ಮಾಡ್ತಾ ಇದ್ದಾನಲ್ವ ಪರಮಾತ್ಮ ಅಂತ ಹೇಳಿದೆ. ಪರಮಾತ್ಮ ವಿಧಿ ನಿಷೇಧಗಳು ಅವನಿಗೆ ಕಟ್ಟಿ ಹಾಕಿದಂತೆ ತಾನು ಮಾಡೋದಿಲ್ಲ. ತಾನು ಮಿಕ್ಕವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಮಾತ್ರವೇ ಮಾಡ್ತಾನೆ ಹೊರತು ಮಾರ್ಗದರ್ಶಕನಾಗಿ ಮಾಡ್ತಾನೆ. ಅವನಿಗೆ ವಿಧಿ ನಿಷೇಧಗಳ ಪ್ರಮೇಯವೇ ಇಲ್ಲ ಪರಮಾತ್ಮನಿಗೆ. ಅದಕ್ಕೆ ನಿಷೇಧ ದೂರ ಅಂದ್ರೆ ಎಲ್ಲದಕ್ಕೂ ವಿಧಿ ನಿಷೇಧಗಳೆಲ್ಲದಕ್ಕೂ ದೂರನಾಗಿದ್ದಾನೆ. ಯಾವುದು ಅವನಿಗೆ ಡೂಸ್ ಅಂಡ್ ಡೋಂಟ್ಸ್ ಇಲ್ಲ, ಬೈಂಡಿಂಗ್ ಫೋರ್ಸಸ್ಸೇ ಇಲ್ಲ ಪರಮಾತ್ಮ. ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅವನು. ವಿಚಿತ್ರ ಕರ್ಮ, ಅದಕ್ಕೆ ಅವನು ವಿಚಿತ್ರ ಕರ್ಮ. ವಿಧಿ ನಿಷೇಧಗಳಿಲ್ಲದೆ ಇದ್ರೆ ಕರ್ಮ ಮಾಡ್ತಾನಲ್ವಾ, ಅದು ವಿಚಿತ್ರ ಕರ್ಮ. ಯಾವಾಗಾದ್ರೆ ಮಿಕ್ಕವರೆಲ್ಲ ವಿಧಿ ನಿಷೇಧಗಳ ಮೂಲಕವಾಗಿ ಕರ್ಮಗಳು ಮಾಡಿದೆ, ಪರಮಾತ್ಮ ವಿಧಿ ನಿಷೇಧಗಳು ಇಲ್ಲದೆ ಕರ್ಮ ಮಾಡ್ತಾನಾದ ಕಾರಣದಿಂದ ಅವನು ವಿಚಿತ್ರ ಕರ್ಮ ಅಂತ ಅವನಿಗೆ ಹೆಸರು. ವಿಚಿತ್ರವಾದ ಕರ್ಮ ಮಾಡುವವನು. ಸುಬೋಧ ಸುಖಮಯ ಗಾತ್ರ, ಅವನು ಸುಬೋಧ ಸುಖಮಯ ಗಾತ್ರ ಎರಡು ವಿಷಯಗಳು. ಸುಬೋಧ ಎಲ್ಲರಿಗೂ ಜ್ಞಾನವನ್ನು ಬೋಧನೆ ಮಾಡುವನು, ಸುಬೋಧ ಸರ್ವಜ್ಞನಾದವನು, ಎಲ್ಲವೂ ತಿಳಿದವನಾಗಿದ್ದಾನೆ. ಸುಖಮಯ ಗಾತ್ರ, ಸುಖ ಆನಂದಮಯ, ಆನಂದಮಯ ಗಾತ್ರ ಅಂದ್ರೆ ಆನಂದಮಯ ಶರೀರ. ಅವನ ಶರೀರ ಎಂತಹದ್ದು? ಪ್ರಾಕೃತ ಶರೀರವಲ್ಲ, ಅಪ್ರಾಕೃತವಾದದ್ದು. ಅಪ್ರಾಕೃತ ಶರೀರ ಅಂತ ಹೇಳಿದ್ರೆ ಅವನು ಆನಂದಮಯವಾದ ಶರೀರ. ಇಲ್ಲ, ಸುಬೋಧ ಅನ್ನುವುದು ಒಂದುದಾಗಿ ತಗೊಂಡ್ರೆ ಸುಬೋಧ ಸುಖಮಯ ಗಾತ್ರ, ಜ್ಞಾನ ಆನಂದಾತ್ಮಕವಾದ ಶರೀರ. ಸೊ ಸುಬೋಧ ಅಂದ್ರೆ ಜ್ಞಾನ, ಅದೇ ವಿಧವಾಗಿ ಸುಖ ಅಂದ್ರೆ ಆನಂದ, ಮಯ ಸುಬೋಧಮಯ ಸುಖಮಯ ಗಾತ್ರ ಅಂದ್ರೆ ಆ ಜ್ಞಾನಾನಂದಾತ್ಮಕವಾದ ಶರೀರ ಉಳ್ಳವನು ಅಂದ್ರೆ ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ಶರೀರ ಉಳ್ಳವನಾಗಿದ್ದಾನಾದ ಕಾರಣದಿಂದ ಸುಬೋಧ ಸುಖಮಯ ಗಾತ್ರ ಅವನು ಪರಮ ಪವಿತ್ರ ಸುಚರಿತ್ರ ಪರಮ ಪವಿತ್ರ ಅವನು ಪವಿತ್ರಾಣಾಂ ಪವಿತ್ರಮಯೋ ಮಂಗಳಾಂಚ ಮಂಗಳಂ ಅಂತ ಹೇಳಿದಂತೆ ಪರಮಾತ್ಮ ಎಲ್ಲ ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರತೆಯನ್ನು ಕೊಡುವವನವನೇ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಪವಿತ್ರವಾದ ವಸ್ತುಗಳು ಇನ್ನೊಂದಕ್ಕೆ ಪವಿತ್ರ ಕೊಡುವಂತಹ ಶಕ್ತಿಯನ್ನು ಆ ವಸ್ತುಗಳಿಗೆ ಕೊಟ್ಟಿದ್ದಾನೆ. ಆ ವಿಧವಾಗಿ ಅವನು ಎಲ್ಲದಕ್ಕಿಂತ ಪವಿತ್ರ ಸರ್ವೋತ್ತಮನಾಗಿ ಸರ್ವಪವಿತ್ರನಾಗಿದ್ದಾನೆ. ಸರ್ವಪವಿತ್ರವಾದ ಮಿಕ್ಕ ವಸ್ತುಗಳಿಗೂ ಪಾವಿತ್ರತೆ ಕೊಡುವ ಶಕ್ತಿಯನ್ನು ಅವನೇ ಕೊಟ್ಟವನಾಗಿದ್ದಾನೆ. ಅದಕ್ಕೆ ಅವನು ಪರಮ ಪವಿತ್ರ. ಅಂತಹ ಪರಮಪವಿತ್ರನಾದ ಪರಮಾತ್ಮ ಸುಚರಿತ್ರ, ಸು ಅಂದ್ರೆ ದೋಷರಹಿತವಾದ ಚರಿತ್ರ ಉಳ್ಳವನು. ಅವನ ಚರಿತ್ರ, ಅವನ ಗಾಥೆಗಳು, ಅವನ ಲೀಲೆಗಳು ಎಲ್ಲವೂ ಕೂಡ ದೋಷರಹಿತವಾದದ್ದು. ಅವನು ನಿತ್ಯಾನಂದ ಪೂರ್ಣನಾಗಿದ್ದಾನೆ, ಸರ್ವದೋಷ ವಿವಜಿತನಾಗಿದ್ದಾನೆ, ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿವಜಿತ ಅನ್ನುವ ಎರಡು ಅನ್ನು ಸೇರಿಸಿ ಹೇಳುವಂತಹ ವಿಶೇಷಣಗಳಾಗಿದೆ ಇಲ್ಲ ಒಂದು ಕೂಡ. ಅವನು ಸುಚರಿತ್ರ, ಶೋಭನಾಮಯವಾದ ಅಂದ್ರೆ ಎಲ್ಲವೂ ಸರ್ವದೋಷರಹಿತವಾದ ಸರ್ವಗುಣ ಸಂಪೂರ್ಣವಾದ ಚರಿತ್ರ ಉಳ್ಳವನಾಗಿದ್ದಾನೆ. ಆ ಕಾರಣದಿಂದ ಆ ಪರಮಾತ್ಮ ಸುಚರಿತ್ರ ಅಂತ ಕರೆಯಲ್ಪಡುತ್ತಾನೆ. ಈ ವಿಧವಾಗಿ ಶ್ರೀಧರ ದುರ್ಗಾ ಮನೋರಮ ವೇದಮುಖ ಸುಮನಸಗಣ ಸಮಾರಾಧಿತ ಪದಾಂಭೋಜ ಜಗದಂತರ್ ಬಹಿರ್ವ್ಯಾಪ್ತ ಗೋಧರ ಪಣಿವರಾದ ಪತ್ರ ನಿಷೇಧ ದೂರ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ ಅಂಥೇಳಿ ಪರಮಾತ್ಮನ ವರ್ಣನೆಯನ್ನು ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಕೂಡ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಕಂಟಿನ್ಯೂ ಮಾಡ್ತಾ ಎರಡನೇ ಪದ್ಯದಲ್ಲೂ ಕೂಡ ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ ಸ್ತುತ್ಯ ಪೂಜ್ಯ ಪ್ರಸಿದ್ಧ ಮುಕ್ತಾಮುಕ್ತ ಗಣಸೇವ್ಯ ಸತ್ಯಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯ ತಮ ಜಗನ್ನಾಥ ಮಾಂ ಪಾಹಿ ಅಂತ ಹೇಳಿ ಹೇ ಜಗನ್ನಾಥ ವಿಠಲನೇ ನನ್ನನ್ನು ಲಾಸ್ಟ್ ಸಂಧಿಯಲ್ಲಿ ಕೊನೆಗೆ ನಮಗೆ ಉಪಸಂಹಾರದ ಪದ್ಯದಲ್ಲಿ ಕೂಡ ಜಗನ್ನಾಥ ವಿಠಲನ್ ಹೇಳಿ ಇಲ್ಲಿ ಎರಡು ಪದ್ಯಗಳಲ್ಲಿ ಎರಡು ಒಟ್ಟಿಗೆ ನೋಡಬೇಕಾದಂತಹ ಪದ್ಯಗಳು ಎರಡಲ್ಲಿ ಕೂಡ ಮತ್ತು ಎರಡನೇ ಪದ್ಯದಲ್ಲಿ ಕೊನೆಗೆ ಜಗನ್ನಾಥ ಮಾಂ ಪಾಹಿ ಜಗನ್ನಾಥ ವಿಠಲನನ್ನು ಕಾಪಾಡಪ್ಪ ಅಂತ ಹೇಳ್ತಾ ಭಗವಂತನನ್ನು ಇನ್ನೂ ಅನೇಕ ವಿಶೇಷಗಳಿಂದ ವರ್ಣನೆ ಮಾಡ್ತಾ ಇದ್ದಾರೆ. ನಿತ್ಯ ನಿರ್ಮಲ ನಿಗಮ ವೇದ್ಯ ಅಂತ ಹೇಳಿ ಪರಮಾತ್ಮ ನಿತ್ಯನಾಗಿದ್ದಾನೆ, ನಿರ್ಮಲನಾಗಿದ್ದಾನೆ. ನಿಗಮ ಅಂದ್ರೆ ವೇದಗಳು, ವೇದವೇದ್ಯನಾಗಿದ್ದಾನೆ. ಉತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ, ಉತ್ಪತ್ತಿ ಸ್ಥಿತಿ ಲಯ ಅನ್ನುವ ದೋಷಗಳು ಇಲ್ಲದವನಾಗಿದ್ದಾನೆ ಪರಮಾತ್ಮ. ಪರಮಾತ್ಮನಿಗೆ ಜನ್ಮವೂ ಇಲ್ಲ, ಸ್ಥಿತಿಯೂ ಇಲ್ಲ, ಲಯ ಇಲ್ಲ, ಮರಣ ಇಲ್ಲ. ಅವನಿಗೆ ಜನ್ಮವಿಲ್ಲ, ಲಯವಿಲ್ಲ ಅನ್ನುವುದು ನಾವು ಊಹೆ ಮಾಡಬಹುದು. ಅಂದ್ರೆ ಏನು, ವೇದಗಳ ವಚನಗಳಿಗೆ ಅನುಸಾರವಾಗಿ ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಉತ್ಪತ್ತಿ ಇಲ್ಲ, ಲಯವಿಲ್ಲ, ಸ್ಥಿತಿ ಇಲ್ಲ ಅಂತ ಹೇಳಿ. ಪರಮಾತ್ಮನಿಗೆ ಸ್ಥಿತಿ ಇದಲ್ವಾ, ಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಇಲ್ಲದೇ ಇರುವುದು ಯಾವತ್ತೂ ಇಲ್ಲ. ಅವನು ಸ್ಥಿತಿ ಇಲ್ಲದವನೇ ಅಂತ ಹೇಗೆ ಹೇಳ್ತೀವಿ? ಪರಮಾತ್ಮ ಉತ್ಪತ್ತಿ ಸ್ಥಿತಿ ಲಯ ಇಲ್ಲ ಅಂತ ಹೇಳ್ತೀವಿ. ಆದಿ ಮಧ್ಯಾಂತರಹಿತ, ಆದಿ ಇಲ್ಲ ಅಂತ ಇಲ್ಲ, ಮಧ್ಯ ಅನ್ನೋದು ಇದಲ್ಲವ ಅಂತೇಳಿ. ಅಂದ್ರೆ ಪರಮಾತ್ಮ ಸ್ಥಿತಿ ಇದೆ, ಉತ್ಪತ್ತಿ ಇಲ್ಲ, ಲಯ ಇಲ್ಲ, ಸ್ಥಿತಿ ಇದೆ ಅಂತೇಳಿ. ಆದ್ರೆ ನಾವು ಇಲ್ಲಿ ಸ್ಥಿತಿ ಅನ್ನುವ ಶಬ್ದ ನೋಡಿದ್ರೆ ಆದಿ ಮಧ್ಯಾಂತರಹಿತ, ಆದಿ ಅಂತಗಳ ಮಧ್ಯ ಇರುವಂತಹ ಮಧ್ಯ ಯಾವುದಿದೆ ಅದರಲ್ಲೂ ಸ್ಥಿತಿ. ಇಲ್ಲಿ ಉತ್ಪತ್ತಿ ಸ್ಥಿತಿ ಲಯವಿಲ್ಲ ಅಂತ ಹೇಳಿದ್ರೆ ಆದಿ ಮಧ್ಯ ಅಂತ ಇಲ್ಲ ಅಂತೇಳಿ. ಆದಿ ಅಂತ ಇಲ್ಲ ಅಂತ ಹೇಳ್ತೀವಿ, ಮಧ್ಯ ಆಗಿರೋದಿಲ್ಲ. ಮಧ್ಯ ಅನ್ನುವ ಶಬ್ದ ಯಾವಾಗ ಬರುತ್ತೆ? ಆದಿ ಅಂತ ಇದ್ದರೆ ಮಧ್ಯ ಬರುತ್ತೆ. ಮಧ್ಯ ಅಂದ್ರೆ ಆದಿಗೆ ಅಂತಕ್ಕೆ ಮಧ್ಯದಲ್ಲಿರುವುದು ಮಧ್ಯ. ಆದಿ ಅಂತಗಳೇ ಇಲ್ಲದೇ ಇದ್ದರೆ ಅದರ ಮಧ್ಯ ಅನ್ನುವುದು ಇರೋದಿಲ್ಲ. ಮಧ್ಯ, ಮಿಡಲ್ ಪೋರ್ಷನ್ ಅನ್ನೋದು ಯಾಕೆ ಬರುತ್ತೆ? ಮಿಡಲ್ ಪೋರ್ಷನ್ ಅಂದ್ರೆ ದಟ್ ವಿಚ್ ಈಸ್ ಎಂಬಡೆಡ್ ಆರ್ ಇನ್ ಬಿಟ್ವೀನ್ ದ ಬಿಗಿನಿಂಗ್ ಅಂಡ್ ದ ಎಂಡ್ ಇಸ್ ದ ಮಿಡಲ್ ಪೋರ್ಷನ್. ಬಿಗಿನಿಂಗ್ ಅಂಡ್ ಎಂಡ್ ಇಲ್ಲ ಅಂತ ಹೇಳಿದ್ರೆ ಮಿಡಲ್ ಪೋರ್ಷನ್ ಅನ್ನೋದು ಇಲ್ಲ. ಸೊ ಅವನಿಗೆ ಅದಕ್ಕೆ ಆದಿ ಅಂತ ಇಲ್ಲ ಅಂತ ಹೇಳಿ ಮಾತು ಹೇಳೋದಿಲ್ಲ. ಆದಿ ಮಧ್ಯಾಂತರಹಿತ ಅಂತ ಹೇಳ್ತೀವಿ. ಆದಿ ಇಲ್ಲ, ಅಂತ ಇಲ್ಲ, ಮಧ್ಯ ಇಲ್ಲ. ಇಲ್ಲಿ ಸ್ಥಿತಿ ಅನ್ನೋ ಶಬ್ದಕ್ಕೆ ಉತ್ಪತ್ತಿಗೆ ಲಯಕ್ಕೆ ಮಧ್ಯ ಇರುವುದು ಅನ್ನುವ ಡೆಫಿನಿಷನ್ ಕೊಡುವಂತಹ ಸ್ಥಿತಿ ಇಲ್ಲ ಪರಮಾತ್ಮನಿಗೆ. ಅದಕ್ಕೆ ಇಲ್ಲಿ ದೋಷ ಅಂತ, ಅದಕ್ಕೆ ಉತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ಅಂದ್ರೆ ಈ ಸ್ಥಿತಿ ಆದಿ ಅಂತಗಳಿಗೆ ಮಧ್ಯ ಇರುವಂತಹ ಸ್ಥಿತಿ ಯಾವುದಿದೋ ಅದು ದೋಷ ಸ್ಥಿತಿ. ದಟ್ ಈಸ್ ಎ ಡಿಫೆಕ್ಟ್. ಅಂತಹ ಡಿಫೆಕ್ಟ್ ಇಲ್ಲ, ಈ ದೋಷ ರೂಪಕವಾದ ಸ್ಥಿತಿ ಇಲ್ಲ ಪರಮಾತ್ಮನಿಗೆ. ಅವನೇ ಸ್ಥಿತಿ ಅಂತಹದ್ದು ಅನಂತ ಸ್ಥಿತಿ ಅವನು. ಆ ಅನಂತ ಸ್ಥಿತಿ ಅಂದ್ರೆ ಆದಿ ಮಧ್ಯವಿಲ್ಲದೇ ಇರುವ, ಆದಿ ಅಂತಗಳಿಲ್ಲದೇ ಇರುವ ಸ್ಥಿತಿ ಇದೆ ಅವನಿಗೆ. ಇಲ್ಲಿ ಹೇಳುವ ಉತ್ಪತ್ತಿ ಸ್ಥಿತಿ ಲಯ ಅಂತ ಹೇಳಿದೆ, ಉತ್ಪತ್ತಿ ಲಯಗಳಿಗೆ ಮಧ್ಯ ಇರುವಂತಹ ಸ್ಥಿತಿ ಇಲ್ಲ ಪರಮಾತ್ಮನಿಗೆ, ಹೊರತು ಅನಂತವಾದ ಸ್ಥಿತಿ ಇದೆ. ಆ ಸ್ಥಿತಿ ಇಲ್ಲಿ ಹೇಳ್ತಾ ಇಲ್ಲ. ಸ್ಥಿತಿ ಅಂತ ಹೇಳಿದ್ರೆ ಜಸ್ಟ್ ಇರುವಿಕೆ ಅಲ್ಲ. ಸ್ಥಿತಿ ಅಂದ್ರೆ ಉತ್ಪತ್ತಿಗೆ ಲಯಕ್ಕೆ ಮಧ್ಯೆ ಇರುವ ಇರುವಿಕೆ. ಅಂತಹ ಇರುವಿಕೆ ಪರಮಾತ್ಮನಿಗಿಲ್ಲ ಅನ್ನೋದೇ ಇಲ್ಲಿ ಸ್ಥಿತಿಯ ಶಬ್ದಾರ್ಥ. ಅದಕ್ಕೆ ಉತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ಅಂತೇಳಿ. ಪರಮಾತ್ಮ ಉತ್ಪತ್ತಿ ಸ್ಥಿತಿಗಳು ಅನ್ನುವ ಲಯಗಳನ್ನುವ ಯಾವ ದೋಷಗಳು ಇಲ್ಲದೇ ಇರುವವನಾಗಿದ್ದಾನೆ ಪರಮಾತ್ಮ. ಅವನು ಸ್ತುತ್ಯ, ಪೂಜ್ಯ, ಪ್ರಸಿದ್ಧ, ಮುಕ್ತ, ಅಮುಕ್ತ ಗಣಸೇವ್ಯ ಇತ್ಯಾದಿ ಅನೇಕ ವಿಷಯಗಳು ಇಲ್ಲಿ ಕೂಡ ನಿತ್ಯ ನಿರ್ಮಲ ನಿಗಮವೇದ್ಯ ಅನ್ನುವ ಶಬ್ದಗಳಲ್ಲಿ ಕೂಡ ಸ್ವಲ್ಪ ವಿಶೇಷವಾದ ಅರ್ಥಗಳು ಕೂಡ ಕೆಲವಿದೆ. ಅವೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸು ಸ್ವಭಾವಾತ್ ಕರೋಮಿ ಇದ್ದಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸ್ಮೃತಯಾನಂದ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.